ಸಾಧನೆಯ ಆರನೆಯ ದಿನ. ಒಂದೊಂದು ದಿನ ಒಂದೊಂದು ದಿನವೆನ್ನುತ್ತಾ ಏಳು ದಿನಗಳು ಮುಗಿಯುತ್ತವೆ. ಮನೆಗೆ ಹೋಗುವ ಮೊದಲು ಇಲ್ಲಿರುತ್ತಾ ಈ ವಿದ್ಯೆಯನ್ನು ಬಹಳ ಚೆನ್ನಾಗಿ ಕಲಿತು ಹೋಗುತ್ತೇವೆ. ಆಗ ಮನೆಗೆ ಹೋಗಿ ಇದರ ಉಪಯೋಗ ಮಾಡಬಹುದು. ಇದನ್ನು ಜೀವನದಲ್ಲಿ ಇಳಿಸಬೇಕು. ಇಲ್ಲದಿದ್ದರೆ ಇದೂ ಒಂದು ಕರ್ಮಕಾಂಡವಾಗಿ ಬಿಡುತ್ತದೆ. ನಾವು ಏಳು ದಿನಗಳ ತಪಸ್ಸು ಮಾಡಿ ಬಂದೆವು. ಈಗ ಬಲು ದೊಡ್ಡ ವಿಪಶ್ಯನ ಯೋಗಿಯಾಗಿ ಬಿಟ್ಟೆವು. ಅಲ್ಲಿ ನಮ್ಮ ಪಾಪಗಳೆಲ್ಲ ತೊಳೆದು ಹೋದವು. ಹೇಗೆ ನದಿಯಲ್ಲಿ ಮುಳುಗು ಹಾಕಿದ್ದರಿಂದ ಎಲ್ಲ ಪಾಪಗಳು ತೊಳೆದು ಹೋಗುತ್ತವೋ, ಅಲ್ಲಿ ಹೋಗಿ ನಮ್ಮ ಪಾಪಗಳನ್ನೆಲ್ಲ ತೊಳೆದುಕೊಂಡು ಬಿಟ್ಟೆವು. ಇನ್ನು ನಮ್ಮ ಬಳಿ ಯಾವ ದುಃಖವೂ ಬರಲಾರದು. ನಾವು ಬಹಳ ಸುಖಿಗಳಾಗಿರುತ್ತೇವೆ. ಈ ಹುಚ್ಚಾಟ ಬೇಡ. ಈಗಿನ್ನು ವಿಪಶ್ಯನದ ಕಿಂಡರ್ಗಾರ್ಟನ್ಗೆ ಬಂದಿದ್ದೇವೆ. ಡಾಕ್ಟರೇಟ್ ಮಾಡಬೇಕಿದೆಯಲ್ಲ. ಒಂದೊಂದೇ ಹೆಜ್ಜೆಯಾಗಿ ಮುಂದೆ ಹೋಗುತ್ತೇವೆ, ಆದರೆ ಅರ್ಥ ಮಾಡಿಕೊಂಡು ಮುಂದೆ ಹೋಗುತ್ತೇವೆ. ಏನು ಕಲಿತೆವು ಮತ್ತು ಅದನ್ನು ಜೀವನದಲ್ಲಿ ಹೇಗೆ ಉಪಯೋಗಿಸುತ್ತೇವೆ? ನಾವು ಕಲಿತದ್ದೇನು? ಎರಡು ವಿದ್ಯೆಗಳನ್ನು ಕಲಿತೆವು. ಮೊದಲನೆಯದು ಉಸಿರನ್ನು, ಸ್ವಾಭಾವಿಕ ಉಸಿರನ್ನು ಹೇಗೆ ಸಾಕ್ಷಿಭಾವದಿಂದ ತಟಸ್ಥ ಭಾವದಿಂದ ಕೇವಲ ಅರಿಯುವುದು. ಎರಡನೆಯದು ಶರೀರದ ಮೇಲೆ ಯಾವ ಸಂವೇದನೆಗಳಾಗುತ್ತವೆ, ಅವು ಹೇಗೇ ಆಗುತ್ತಿರಲಿ ಅವನ್ನು ನಾವು ಅರಿಯುವುದು. ಸಾಕ್ಷಿಭಾವದಿಂದ ತಟಸ್ಥ ಭಾವದಿಂದ ಅರಿತು ಸಮತೆಯನ್ನು ಬೆಳೆಸುವುದು. ಅನಿತ್ಯವಾಗಿದೆ, ಇದು ಅನಿತ್ಯವಾಗಿದೆ ಎಂದು ತಿಳಿಯುತ್ತಾ ಇರುವುದು. ತಟಸ್ಥ ಭಾವವೆಂದರೇನು? ಅದನ್ನು ತಿಳಿಯೋಣ. ಯಾರು ದಡದಲ್ಲಿ ಕುಳಿತಿರುವರೋ ಅವರು ತಟಸ್ಥರು. ನದಿಯ ದಡದ ಮೇಲೆ ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ, ಅವನು ತಟಸ್ಥ. ನದಿ ಹರಿಯುವುದನ್ನು ನೋಡುತ್ತಾನೆ, ನದಿ ಹರಿಯುತ್ತಿದೆ ಹಾಗೆಂದು ಅವನು ಕೇವಲ ತಿಳಿಯುತ್ತಾನಷ್ಟೆ. ಆ ನದಿಯ ಓಟದಲ್ಲಿ ಅವನು ತನ್ನ ಕಡೆಯಿಂದ ಏನನ್ನೂ ಮಾಡುವುದಿಲ್ಲ. ಅದು ಹರಿಯುತ್ತದೆ, ಜೋರಾಗಿ ಓಡುತ್ತದೆ ಅಥವಾ ನಿಧಾನವಾಗಿ ಹರಿಯುತ್ತದೆ. ಅದರ ನೀರು ಕೊಳೆಯಾಗಿದೆ ಅಥವಾ ಸ್ವಚ್ಛ. ಕೇವಲ ನೋಡುತ್ತಿದ್ದಾನೆ, ಅದು ಹರಿಯುತ್ತಿದೆ. ಹೀಗೆ ಉಸಿರು ಬರುತ್ತಿದೆ, ಕೇವಲ ತಿಳಿಯುತ್ತಿದ್ದಾನೆ. ಸಂವೇದನೆಯಾಗುತ್ತಿದೆ, ಕೇವಲ ಅರಿಯುತ್ತಿದ್ದಾನೆ. ತನ್ನ ಕಡೆಯಿಂದ ಏನನ್ನೂ ಕ್ರಿಯೇಟ್ ಮಾಡುತ್ತಿಲ್ಲ. ಏನು ನ್ಯಾಚುರಲಿ ಆಗುತ್ತಿದೆ ಅದನ್ನು ತಿಳಿಯುತ್ತಿದ್ದಾನೆ ಮತ್ತು ಸಮತೆಯನ್ನು ಪುಷ್ಟಗೊಳಿಸುತ್ತಿದ್ದಾನೆ ಅಷ್ಟೇ. ವಿಷಯ ಇಷ್ಟೇ. ಇದನ್ನು ಬಿಟ್ಟು ಇನ್ಯಾವುದರಲ್ಲಾದರೂ ಸಿಕ್ಕಿಕೊಂಡು ಬಿಟ್ಟರೆ ಇದರಿಂದ ಏನು ಲಾಭ ಸಿಕ್ಕಬೇಕೋ ಅದು ನಿಂತು ಹೋಗುತ್ತದೆ. ಇದರಿಂದ ಲಾಭ ಪಡೆಯಬೇಕಾದರೆ ಈ ಎರಡು ಮಾತುಗಳನ್ನು ಚೆನ್ನಾಗಿ ಅರಿತು ಇದನ್ನು ಉಪಯೋಗಕ್ಕೆ ತರುವುದನ್ನು ಕಲಿಯಬೇಕು. ಮನೆಗೆ ಹಿಂದಿರುಗಿದ ಮೇಲೆ ಮನಸ್ಸಿಗೆ ಹಿಡಿಸದ್ದು ಏನೂ ನಡೆಯುವುದಿಲ್ಲ, ನಾವು ವ್ಯಾಕುಲರಾಗುವುದಿಲ್ಲ ಎಂದು ತಿಳಿಯಬಾರದು. ಮನಸ್ಸಿಗೆ ಇಷ್ಟವಾಗದ ಮಾತು, ಇಷ್ಟವಾಗುವ ಮಾತುಗಳು ನಡೆಯುತ್ತವೆ. ಇಷ್ಟವಾದದ್ದು ಆಗದೆಯೂ ಇರಬಹುದು. ಬೇಡದ್ದೇ ಹೆಚ್ಚಾಗಿ ಆಗುವುದು, ಬೇಕಾದ್ದು ಕಡಿಮೆ. ಬೇಕಾದ್ದು ಏಕೆ ಕಡಿಮೆ ನಡೆಯುತ್ತದೆ? ಏಕೆಂದರೆ ನಾವು ಹೇಗೆ ಸ್ವಭಾವ ಮಾಡಿಕೊಂಡು ಬಿಟ್ಟಿದ್ದೇವೆಂದರೆ ಒಂದು ಬಯಕೆ ಪೂರ್ತಿಯಾದೊಡನೆ ತಟ್ಟನೆ ಇನ್ನೊಂದು ಬಯಕೆ ತಲೆ ಎತ್ತುತ್ತದೆ. ಅದು ಈಡೇರಿತೆಂದರೆ ಮೂರನೆಯದು ಎದ್ದು ನಿಲ್ಲುತ್ತದೆ. ಅರೆ, ಇದಕ್ಕೆ ಕೊನೆಯೇ ಇಲ್ಲ. ಹಾಗಾಗಿ ಇಷ್ಟವಿಲ್ಲದ್ದು ನಡೆದೇ ಹೋಗುತ್ತದೆ ಮತ್ತು ಯಾವಾಗ ಇಷ್ಟವಾಗದ ಸ್ಥಿತಿ ಒದಗುವುದೋ ಆಗ ವ್ಯಾಕುಲರಾಗುತ್ತೇವೆ. ಇಂಥ ಪರಿಸ್ಥಿತಿಯಲ್ಲಿ ಏನು ಮಾಡುವುದು? ಚೆನ್ನಾಗಿ ಯೋಚಿಸಿ. ಈ ವಿದ್ಯೆಯ ಉಪಯೋಗವನ್ನು ಹೇಗೆ ಮಾಡುವಿರಿ? ನಮ್ಮಲ್ಲಿ ಋಷಿಗಳಾದರು, ಮುನಿಗಳಾದರು, ಸಂತರಾದರು, ಜ್ಞಾನಿಗಳಾದರು, ಇವರೆಲ್ಲ ಸೈಂಟಿಸ್ಟ್ಗಳಾಗಿದ್ದರು. ಎಲ್ಲರೂ ಸೈಂಟಿಸ್ಟ್ಗಳೇ ಆಗಿದ್ದರು. ಅವರುಗಳು ಎಷ್ಟೆಷ್ಟೊಂದು ಡಿಸ್ಕವರ್ ಮಾಡಿದರು, ಅಷ್ಟಷ್ಟು ಜನರಿಗೆ ಲಾಭವಾಯಿತು. ವೆಸ್ಟ್ನ ಸೈಂಟಿಸ್ಟ್ಗಳು, ಅವರು ಒಳ್ಳೆಯ ಕೆಲಸವನ್ನೇ ಮಾಡುತ್ತಾರೆ. ಅವರು ಬಹಳ ಡಿಸ್ಕವರ್ ಮಾಡಿದ್ದಾರೆ. ಅವರು ಏನನ್ನು ಕಂಡುಹಿಡಿಯುತ್ತಾರೆ? ಹೊರಪ್ರಪಂಚದ ಬಗ್ಗೆ. ಅದು ಒಳ್ಳೆಯದೇ, ಅದರಿಂದಲೂ ಲಾಭವಾಗುತ್ತದೆ, ಜನರಿಗೆ ಸುಖ ಸಾಮಗ್ರಿ ಸಿಗುತ್ತದೆ ಅಷ್ಟೇ. ನಮ್ಮಲ್ಲಿ ನಮ್ಮೊಳಗಿನ ಸತ್ಯದ ಅನುಸಂಧಾನವಾಯಿತು. ಒಳಗೇನಿದೆ? ಋಷಿಗಳಿಗೆ ಮನುಷ್ಯರು ಏಕೆ ದುಃಖಪಡುತ್ತಾರೆ ಎಂದು ಅರಿವಾಯಿತು. ಘಟನೆ ನಡೆದದ್ದು ಹೊರಗೆ, ದುಃಖವಾದದ್ದು ಒಳಗೆ. ಒಳಗೇಕೆ ಹಾಗಾಯಿತು? ಘಟನೆ ಹೊರಗೆ ಆಯಿತು, ಒಳಗೆ ದುಃಖವಾದದ್ದು ಏಕೆ? ಇದರ ಸಂಶೋಧನೆ ನಡೆಯಿತು. ಋಷಿಯಲ್ಲವೇ? ಋಷಿ ಶಬ್ದದ ಅರ್ಥವೇ ಯಾರು ಋತ್ವನ್ನು ಎಂದರೆ ಋತ್ ಎಂದರೆ ಲಾ ಆಫ್ ನೇಚರ್, ಋತ್ ಎಂದರೆ ಪ್ರಕೃತಿಯ ನಿಯಮ, ನಿಸರ್ಗದ ನಿಯಮ, ವಿಶ್ವದ ವಿಧಾನ, ಇದನ್ನು ಋತ್ ಎನ್ನುತ್ತಾರೆ. ಏನಾದರೆ ಏನಾಗುತ್ತದೆ, ಪ್ರಕೃತಿಯ ನಿಯಮ ಹೇಗಿದೆ, ಅದನ್ನು ಋತ್ ಎನ್ನುತ್ತಾರೆ. ಯಾರು ಈ ಋತವನ್ನು ಏಷಣೆ ಮಾಡುತ್ತಾರೋ, ಗವೇಷಣೆ ಮಾಡುತ್ತಾರೋ, ಪರ್ಯವೇಷಣೆ ಮಾಡುತ್ತಾರೋ, ಎಂದರೆ ಋತ್ ರಿಸರ್ಚ್ ಮಾಡುತ್ತಾರೆ, ಅವರು ಋಷಿಗಳಾಗುತ್ತಾರೆ. ಇಂಥ ಋಷಿಗಳಿರುತ್ತಿದ್ದರು. ಎಲ್ಲರೂ ಹೀಗಿರುತ್ತಿರಲಿಲ್ಲ. ಕೆಲವರು ವೇಷ ಹಾಕಿಕೊಂಡು ಹೊಟ್ಟೆ ಹೊರೆಯುವ ದಾರಿ ಮಾಡಿಕೊಂಡರು. ಆದರೆ ಕೆಲವರಿದ್ದರು ಒಳ್ಳೆಯ ಋಷಿಗಳು, ಅವರು ಒಳಗನ್ನು ತಿಳಿಯುವ ಪ್ರಯತ್ನ ಮಾಡುತ್ತಿದ್ದರು. ಹಾಗಾಗಿ ಒಂದು ಮಾತು ಸ್ಪಷ್ಟವಾಗಿ ತಿಳಿಯಿತು, ಅದೆಂದರೆ ಹೊರಗೆ ಘಟನೆ ನಡೆಯಿತು, ಈ ಘಟನೆಯ ಕಾರಣದಿಂದ ದುಃಖವಾಯಿತು. ಹಾಗೆನ್ನಿಸುತ್ತದೆ, ಅದು ನಿಜವೂ ಹೌದು, ಆದರೆ ಬರೀ ಮೇಲುಮೇಲಿನ ಸತ್ಯ. ಅಂತಿಮ ಸತ್ಯವೆಂದರೆ ಒಳಗೆ ಏನೋ ಆಯಿತು. ಘಟನೆ ಹೊರಗೆ ನಡೆಯಿತು, ಒಳಗೆ ಏನೋ ಆಯಿತು. ಏನಾಯಿತು? ನಾವು ವಿಕಾರವನ್ನು ಹುಟ್ಟಿಸಿಕೊಂಡೆವು, ಇಷ್ಟವಾಗದ ಮಾತಾಯಿತು ಮತ್ತು ನಾವು ವಿಕಾರ ಹುಟ್ಟಿಸಿಕೊಂಡೆವು. ಸಿಟ್ಟನ್ನು ಉತ್ಪತ್ತಿ ಮಾಡಿದೆವು, ಅಹಂಕಾರವನ್ನು ಉತ್ಪತ್ತಿ ಮಾಡಿದೆವು, ಒಂದಲ್ಲೊಂದು ವಿಕಾರವನ್ನು ಬೆಳೆಸಿಕೊಂಡೆವು, ಅದರಿಂದ ದುಃಖಿತರಾದೆವು. ಹಾಗಾದರೆ ನಾವು ವಿಕಾರ ಹುಟ್ಟಿಸಿಕೊಂಡಾಗ ದುಃಖಿತರಾಗುತ್ತೇವೆ. ಈ ಮಾತು ಚೆನ್ನಾಗಿ ಮನದಟ್ಟಾಗತೊಡಗಿತು. ನಮ್ಮಲ್ಲಿಯ ಋಷಿಗಳಿಗೆ, ಮುನಿಗಳಿಗೆ ಮನುಷ್ಯ ಯಾವ್ಯಾವಾಗ ಮನಸ್ಸಿನಲ್ಲಿ ವಿಕಾರಗಳನ್ನು ಹುಟ್ಟಿಸಿಕೊಳ್ಳುತ್ತಾನೋ ಆಗ ದುಃಖಿತನಾಗುತ್ತಾನೆ ಎಂಬ ಮಾತು ಬಹಳ ಚೆನ್ನಾಗಿ ತಿಳಿಯಿತು. ಈಗೇನು ಮಾಡೋಣ? ಈ ವಿಕಾರಗಳಿಂದ ಬಿಡುಗಡೆ ಹೇಗೆ ಪಡೆಯೋಣ? ಹಲವು ಸಾಧಾರಣ ರೀತಿಗಳಿವೆ. ಸಿಟ್ಟು ಬಂದಿದೆ, ಮನಸ್ಸನ್ನು ಬೇರೆ ಕಡೆ ತಿರುಗಿಸೋಣ. ನಡೆದ ಘಟನೆಯನ್ನು ಬಿಟ್ಟು ಮನಸ್ಸನ್ನು ಬೇರೆ ಯಾವುದಾದರೂ ವಿಷಯದಲ್ಲಿ ಹಚ್ಚಿದರೆ ಸಿಟ್ಟು ಸ್ವಲ್ಪ ತಣ್ಣಗಾಗುತ್ತದೆ. ಹೋಗಲಿ, ಏನೂ ಇಲ್ಲವೆಂದರೆ ಎದ್ದು ನೀರು ಕುಡಿಯತೊಡಗಿರಿ. ಒಂದು ಗ್ಲಾಸು ನೀರು ಕುಡಿಯುತ್ತಿರುವಾಗ ಆ ಘಟನೆ ಸ್ವಲ್ಪ ಮರೆಯುತ್ತದೆ. ಅಷ್ಟು ಹೊತ್ತಿನ ಮಟ್ಟಿಗಾದರೂ ಸಿಟ್ಟು ಕಡಿಮೆಯಾಯಿತು. ಆದರೆ ಮತ್ತೆ ಮೊದಲಿನಂತೆಯೇ. ಆಗೇನು ಮಾಡೋಣ? ಎಣಿಸಲು ಆರಂಭಿಸೋಣ. ಒಂದು, ಎರಡು, ಮೂರು, ನಾಲ್ಕು, ಒಂದು, ಎರಡು, ಮೂರು, ನಾಲ್ಕು ಎಣಿಸುತ್ತಲೇ ಇದ್ದರೆ ಮನಸ್ಸು ಸ್ವಲ್ಪ ಡೈವರ್ಟ್ ಆಗುತ್ತದೆ. ಆ ಮಾತು ಸ್ವಲ್ಪ ಹೊತ್ತು ಮರೆಯುತ್ತದಷ್ಟೇ, ಮತ್ತೆ ಮೊದಲಿನಂತೆಯೇ. ಇದು ಮುಗಿಯುತ್ತಿಲ್ಲ. ಆಗೇನು ಮಾಡೋಣ? ಸ್ವಲ್ಪ ಹೆಚ್ಚು ಹೊತ್ತು ಮನಸ್ಸನ್ನು ಡೈವರ್ಟ್ ಮಾಡಿದರೆ ಸ್ವಲ್ಪ ಬಿಡುಗಡೆಯಾಗುತ್ತದೆ. ಹೇಗೆ ಮನಸ್ಸು ತಿರುಗಿಸೋಣ? ಮತ್ತೆ ನಮ್ಮಲ್ಲಿಯ ವಿಜ್ಞಾನಿಗಳು ಯೋಚಿಸಿದರು. ಮನುಷ್ಯ ಒಂದು, ಎರಡು, ಮೂರು, ನಾಲ್ಕೆಂದು ಎಲ್ಲಿಯವರೆಗೆ ಎಣಿಸುತ್ತಿರುವುದು? ಎಲ್ಲಿಯವರೆಗೆ ನೀರು ಕುಡಿಯುವುದು? ಇದು ಹೇಗಾಗುತ್ತದೆ? ಇವನಿಗೆ ಬೇರೆ ಯಾವುದಾದರೂ ದಾರಿ ಹೇಳಬೇಕು, ಅದರಲ್ಲಿ ಅವನ ಮನಸ್ಸು ನಿಲ್ಲುವಂತೆ ಆಗಬೇಕು ಮತ್ತು ನಡೆದ ಘಟನೆಯಿಂದ ಮನಸ್ಸು ಸ್ವಲ್ಪ ದೂರ ಸರಿಯಬೇಕು. ಯಾವುದಾದರೂ ದೇವನ ಮೇಲೆ, ದೇವಿಯ ಮೇಲೆ, ಈಶ್ವರನ ಮೇಲೆ, ಬ್ರಹ್ಮನ ಮೇಲೆ, ಗುರುಗಳ ಮೇಲೆ, ಯಾವುದಾದರೂ ಸಂತನ ಮೇಲೆ, ಯಾರ ಮೇಲೆ ಭಕ್ತಿ ಇದೆಯೋ ಆ ಭಕ್ತಿಯನ್ನೇ ಬೆಳೆಸಿಕೊಳ್ಳಿ. ಮತ್ತು ಹೊರಗೆ ಏನಾದರೂ ಅಹಿತಕರ ಘಟನೆ ನಡೆದಾಗ, ಸಿಟ್ಟು ಬರತೊಡಗಿದಾಗ ಮನಸ್ಸನ್ನು ತಿರುಗಿಸಲು ಆ ದೇವನ, ದೇವಿಯ, ಈಶ್ವರನ, ಯಾರದೇ ಆದರೂ ಸರಿ ಹೆಸರನ್ನು ಜಪಿಸು. ಹೆಸರನ್ನು ಜಪ ಮಾಡಲಾರಂಭಿಸು. ಮತ್ತೆ 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 ಒಂದು, ಎರಡು, ಮೂರು, ನಾಲ್ಕನ್ನು ಎಷ್ಟು ಸಲ ಹೇಳುವುದು? ಆದರೆ ಭಕ್ತಿಯ, ಶ್ರದ್ಧೆಯ ಕಾರಣದಿಂದ ಮತ್ತೆ 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 ನಾಮಜಪ ಮಾಡುತ್ತಿರು. ಜೊತೆಗೆ ಇದನ್ನೂ ಹೇಳಲಾಯಿತು, ದೇವ, ದೇವಿ, ಈಶ್ವರ ಇವರಿಗೆ ತಮ್ಮ ಹೆಸರೆಂದರೆ ಬಲು ಪ್ರೀತಿ. ನೀನು ಮತ್ತೆ ಮತ್ತೆ ಅವನ ಹೆಸರನ್ನು ಹೇಳುವುದರಿಂದ ನಿನ್ನ ದುಃಖವನ್ನೆಲ್ಲ ಅವನು ದೂರ ಮಾಡುತ್ತಾನೆ, ಎಲ್ಲ ಪಾಪಗಳನ್ನು ತೊಳೆದು ಬಿಡುತ್ತಾನೆ. ಹೌದು, ಅದಕ್ಕೆ ನಡೆ, ನಾವು ನಾಮಜಪ ಮಾಡೋಣ. ಮತ್ತೆ 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 ನಾಮ ಜಪಿಸುತ್ತಾನೆ. ಹೀಗೆ ನಾಮಜಪ ಆರಂಭಿಸಿದರೆ ಸ್ವಲ್ಪ ಹೊತ್ತು ಖಂಡಿತ ಜಪಿಸುತ್ತಿರುತ್ತಾನೆ. ಉಳಿದ ಯತ್ನಗಳಿಗಿಂತ ಇದು ಇಷ್ಟವಾಯಿತು, ಏಕೆಂದರೆ ಇದರಲ್ಲಿ ಮನಸ್ಸು ನಿಲ್ಲತೊಡಗಿತು. ಕೆಲವರಿಗೆ ನಾಮಜಪ ಇಷ್ಟವಾಗಲಿಲ್ಲ. ಆಗ ತನ್ನ ಇಷ್ಟ ದೇವನ, ದೇವಿಯ, ಯಾರ ಮೇಲೆ ಶ್ರದ್ಧೆ ಇದೆಯೋ ಅವರ ಮೂರ್ತಿ ವಿಗ್ರಹ ಮಾಡು, ಚಿತ್ರ ಬರೆ, ಪಿಕ್ಚರ್ ಮಾಡು, ಕಣ್ಣು ತೆರೆದು ಅದನ್ನು ನೋಡು, ಮತ್ತೆ ಕಣ್ಣು ಮುಚ್ಚು, ಕಣ್ಣು ತೆರೆದು ಪುನಃ ನೋಡು, ಮತ್ತೆ ಕಣ್ಣು ಮುಚ್ಚು. ಹೀಗೆ ನೋಡುತ್ತಾ ನೋಡುತ್ತಾ ಮುಚ್ಚಿದ ಕಣ್ಣುಗಳ ಮುಂದೆ ಆ ಮೂರ್ತಿ ಬರತೊಡಗುತ್ತದೆ. ಇದರಲ್ಲಿ ನಿನ್ನ ಮನಸ್ಸು ನಿಲ್ಲುತ್ತದೆ. ನಿನ್ನ ಮನಸ್ಸನ್ನು ತಿರುಗಿಸಿದ ಹಾಗೂ ಆಯಿತು ಎಂದಿದ್ದರಿಂದ ಅವರು ಹಾಗೆ ಮಾಡಲಾರಂಭಿಸಿದರು. ಆದರೆ ಯಾವ ಮನಸ್ಸು ಡೈವರ್ಟ್ ಆಯಿತು? ಈ ಮೇಲಿನ ಮನಸ್ಸು ಡೈವರ್ಟ್ ಆಯಿತು. ಇದನ್ನೇ ಕಾನ್ಷಿಯಸ್ ಮೈಂಡ್ ಎನ್ನುತ್ತೇವೆ. ಇದನ್ನೇ ಪರಿತ್ತ ಚಿತ್ತ, ಚಿಕ್ಕ ಚಿತ್ತ ಎನ್ನಲಾಗುತ್ತದೆ. ಯಾವ ವಿಕಾರ ಇತ್ತೋ, ಸಿಟ್ಟು ಬಂದಿತ್ತೋ, ದ್ವೇಷ ಬಂದಿತ್ತೋ, ಅಥವಾ ಹೊಟ್ಟೆಕಿಚ್ಚು ಬಂದಿತ್ತೋ, ಅಹಂಕಾರ ಬಂದಿತ್ತೋ, ಅದು ಒಳಕ್ಕೆ ಮೆಟ್ಟಿಹೋಯಿತು. ಮತ್ತು ನಾವು ಎಷ್ಟು ಹೆಚ್ಚು ಮೇಲಿನ ಆಲಂಬನೆಯನ್ನು ಕೊಟ್ಟೆವೋ ಅಷ್ಟು ಹೆಚ್ಚು ಹೊತ್ತು ಒಳಕ್ಕೆ ಅದುಮಿ 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 ಹೋಯಿತು. ಕೆಳಗೆ ಅದು ಪೂರ್ತಿ ಅನುಶಯವಾಗಿ ಹೋಯಿತು. ಎಷ್ಟು ಆಳಕ್ಕೆ ಅವು ತಳ್ಳಲ್ಪಟ್ಟವೆಂದರೆ ಯಾವಾಗ ಅವು ಜ್ವಾಲಾಮುಖಿಯಾಗಿ ಸಿಳಿದೇಳುವುದೋ ತಿಳಿಯದು. ಅದರಿಂದ ಬಿಡುಗಡೆ ಆಗಲಿಲ್ಲ. ಯಾವ ವ್ಯಕ್ತಿ ಬುದ್ಧನಾಗುತ್ತಾನೋ ಸೂಪರ್ ಸೈಂಟಿಸ್ಟ್ ಆಗಿ ಬಿಡುತ್ತಾನೆ. ಅವನು ಆಳದವರೆಗೆ ಹೋಗುತ್ತಾನೆ, ಬಹಳ ಆಳಕ್ಕೆ ತಲುಪುತ್ತಾನೆ. ಏಕೆಂದರೆ ನಮಗೆ ದುಃಖದ ಬೇರನ್ನೇ ತೆಗೆಯಬೇಕಿದೆ, ವಿಕಾರಗಳನ್ನು ಬೇರಿನಿಂದ ತೆಗೆದುಹಾಕಬೇಕಿದೆ. ಕೇವಲ ಮೇಲಿಂದ ಮಾತ್ರ ಅಲ್ಲ, ಅದಕ್ಕೆ ಅವನು ಹುಡುಕುತ್ತಾನೆ, ಈ ವಿದ್ಯೆಯನ್ನು ಸಂಶೋಧಿಸುತ್ತಾನೆ. ವಿಷಯ ಸ್ಪಷ್ಟವಾಯಿತು. ಆತನ ಸಂಶೋಧನೆಯಿಂದ, ಆತನ ರಿಸರ್ಚ್ನಿಂದ ಯಾವ ಯಾವಾಗ ಮನಸ್ಸಿನಲ್ಲಿ ಯಾವುದೇ ವಿಕಾರ ಉತ್ಪತ್ತಿಯಾಗುವುದೋ, ಯಾವುದೇ ವಿಕಾರವಿರಲಿ, ಆಗ ಶರೀರದ ಮೇಲೆ ಎರಡು ರೀತಿಯ ಘಟನೆಗಳಾಗತೊಡಗುತ್ತವೆ. ಎರಡು ರೀತಿಯ ಘಟನೆಗಳು ತಮಗೆ ತಾವೇ ಆಗತೊಡಗುತ್ತವೆ. ಇದು ಲಾ ಆಫ್ ನೇಚರ್. ಮೊದಲನೆಯ ಘಟನೆ ನಮ್ಮ ಉಸಿರಿನದು. ಅದು ಸ್ವಲ್ಪ ಜೋರಾಗುತ್ತದೆ ಮತ್ತು ಭಾರವಾಗುತ್ತದೆ. ಯಾವಾಗಲೇ ವಿಕಾರ ಹುಟ್ಟಿದರೆ ಸಿಟ್ಟು ಹುಟ್ಟಿತು, ದ್ವೇಷ ಹುಟ್ಟಿತು, ಭಯ ಹುಟ್ಟಿತು, ಅಹಂಕಾರ ಹುಟ್ಟಿತು. ಉಸಿರು ಸ್ವಲ್ಪ ವೇಗವಾಗಿ ಹೋಯಿತು, ಸ್ವಲ್ಪ ಭಾರವಾಗಿ ಹೋಯಿತು. ಆ ವಿಕಾರವು ದೂರವಾಯಿತು, ಉಸಿರು ಮತ್ತೆ ಸ್ವಾಭಾವಿಕವಾಗಿ ಹೋಯಿತು. ಎಂದರೆ ನಮ್ಮ ವಿಕಾರಕ್ಕೂ ಉಸಿರಿಗೂ ಆಳವಾದ ಸಂಬಂಧವಿದೆ. ಎರಡನೆಯ ಮಾತು ಒಡನೆಯೇ ಆಗತೊಡಗುತ್ತದೆ. ವಿಕಾರ ಹುಟ್ಟಿದೊಡನೆಯೇ ಶರೀರದಲ್ಲಿ ಯಾವುದಾದರೂ ಸಂವೇದನೆಯಾಗತೊಡಗುತ್ತದೆ. ಇದು ಬಹಳ ದೊಡ್ಡ ಸಂಶೋಧನೆಯಾಗಿತ್ತು, ಬಹಳ ದೊಡ್ಡ ಡಿಸ್ಕವರಿಯಾಗಿತ್ತು. ನಥಿಂಗ್ ಕ್ಯಾನ್ ಅರೈಸ್ ಇನ್ ದ ಮೈಂಡ್ ವಿದೌಟ್ ಎ ಸೆನ್ಸೇಷನ್ ಇನ್ ದ ಬಾಡಿ. ಮನಸ್ಸಿನಲ್ಲಿ ಏನೇ ಏಳಲಿ ಶರೀರದ ಮೇಲೆ ಸಂವೇದನೆ ಬರುತ್ತದೆ. ಮನಸ್ಸು ಮತ್ತು ಶರೀರದ ಪರಸ್ಪರ ಸಂಬಂಧ ಎಷ್ಟಿದೆ! ಬಹಳ ದೊಡ್ಡ ಸಂಶೋಧನೆ ಇದು. ಇದರಿಂದಾಗಿ ನಾವು ಸಿಟ್ಟನ್ನು ಹೇಗೆ ನೋಡಬೇಕು ಎಂದು ದಾರಿ ಸಿಕ್ಕಿದಂತಾಯಿತು. ಸಿಟ್ಟು ಬಂತೆಂದರೆ ಮೊದಲು ನಾವು ನಮ್ಮ ಮನಸ್ಸನ್ನು ಬೇರೆಡೆ ಡೈವರ್ಟ್ ಮಾಡೋಣ. ಎರಡನೆಯ ಬಗೆ ಎಂದರೆ ಏನು ಬಂದಿದೆಯೋ ಅದರಿಂದ ದೂರ ಓಡುವುದು ಬೇಡ, ಅದನ್ನೇ ನೋಡು. ಸಿಟ್ಟು ಬಂದಿದೆ, ಸಿಟ್ಟನ್ನೇ ನೋಡು. ದ್ವೇಷ ಬಂದಿದೆಯಾದರೆ ದ್ವೇಷವನ್ನೇ ನೋಡು. ರಾಗ ಬಂದಿದೆಯಾದರೆ ರಾಗವನ್ನೇ ನೋಡು. ನೋಡುತ್ತಾ ನೋಡುತ್ತಾ ದುರ್ಬಲವಾಗುತ್ತಾ ಹೋಗುತ್ತದೆ, ದುರ್ಬಲವಾಗುತ್ತಾ ಹೋಗುತ್ತದೆ. ನೋಡುವುದು ಹೇಗೆ? ಸಿಟ್ಟು ಬಂದಾಗ ಮೈಮೇಲೆ ಪ್ರಜ್ಞೆಯೇ ಇರುವುದಿಲ್ಲ. ಅದನ್ನು ನೋಡುವುದಾದರೂ ಹೇಗೆ? ಏನನ್ನು ನೋಡುವುದು? ಸಿಟ್ಟಿಗೆ ಯಾವ ಬಣ್ಣವೂ ಇಲ್ಲ, ಯಾವ ರೂಪವೂ ಇಲ್ಲ, ಯಾವ ಆಕೃತಿಯೂ ಇಲ್ಲ. ಅದನ್ನೇನು ನೋಡುವುದು? ಇದು ಬಲು ಕಷ್ಟವಾಯಿತಲ್ಲ. ಅದಕ್ಕೆ ಒಂದು ದಾರಿಯನ್ನೇನೋ ಮಾಡಿದ್ದಾಯಿತು. ಆದರೆ ಸಿಟ್ಟನ್ನು ಹೇಗೆ ನೋಡುವುದು? ಇದು ಕಷ್ಟವಾಯಿತು. ಸಿಟ್ಟು ಬಂತೆಂದರೆ ತಲೆ ಮೇಲೆ ಏರಿಬಿಡುತ್ತದೆ, ಜ್ಞಾನವೇ ಇರುವುದಿಲ್ಲ. ಅದಕ್ಕೆ ಒಬ್ಬ ಪ್ರೈವೇಟ್ ಸೆಕ್ರೆಟರಿಯನ್ನು ಇಡಿ. ಯಾವ ಯಾವಾಗ ಸಿಟ್ಟು ಬಂದಿತೋ ಆಗ ಪ್ರೈವೇಟ್ ಸೆಕ್ರೆಟರಿ, ಒಡೆಯ ನಿಮಗೆ ಸಿಟ್ಟು ಬಂದಿತು, ಸಿಟ್ಟನ್ನು ನೋಡಿ, ಸಿಟ್ಟು ಬಂದಿದೆ. ಒಬ್ಬ ಪ್ರೈವೇಟ್ ಸೆಕ್ರೆಟರಿ ಎಷ್ಟು ಹೊತ್ತು ಕೆಲಸ ಮಾಡಬಹುದು? 8 ಗಂಟೆಗಳು ಮಾಡುತ್ತಾನೆ, ಒಂದು ಶಿಫ್ಟ್ ಕೆಲಸ ಮಾಡುತ್ತಾನೆ. ಆದರೆ ಸಿಟ್ಟಿನೊಂದಿಗೆ ನಮಗೇನೂ ಒಪ್ಪಂದವಾಗಿಲ್ಲ. ನೀನು ನನ್ನ ಪ್ರೈವೇಟ್ ಸೆಕ್ರೆಟರಿ ಇದ್ದಾಗ ಮಾತ್ರ ಬರಬೇಕೆಂದು. ಅರೆ, ಅದಂತೂ 24 ಗಂಟೆಗಳಲ್ಲಿ ಯಾವಾಗ ಬೇಕಾದರೂ ಬರಬಹುದು. ಆಗ ಮೂರು ಪ್ರೈವೇಟ್ ಸೆಕ್ರೆಟರಿಗಳನ್ನು ಇಟ್ಟುಕೊಳ್ಳಬೇಕು. ಮತ್ತೆ ಲೇಬರ್ ಲಾಗಳೂ ಇವೆ, ಅವರಿಗೆ ರಜೆ ಕೊಡಬೇಕು. 4-5 ಇಡೋಣವೇ? ಅರೆ, ಯಾರು ಇಟ್ಟುಕೊಳ್ಳಬಹುದು? ಸರಿ, ಯಾರಾದರೂ ಇಟ್ಟುಕೊಂಡರು ಎನ್ನೋಣ. ಪ್ರೈವೇಟ್ ಸೆಕ್ರೆಟರಿ ಸದಾ ಜೊತೆಗಿದ್ದಾನೆ, ದಿನರಾತ್ರಿ ಒಬ್ಬರಲ್ಲ ಒಬ್ಬ ಪ್ರೈವೇಟ್ ಸೆಕ್ರೆಟರಿ ಇದ್ದಾನೆ. ಸಿಟ್ಟು ಬಂದಿತು. ಪ್ರೈವೇಟ್ ಸೆಕ್ರೆಟರಿ ಹೇಳುತ್ತಾನೆ, ಒಡೆಯ ಸಿಟ್ಟು ಬಂತು, ಸಿಟ್ಟು ಎತ್ತಿ ಕಪಾಳಕ್ಕೆ ಹೊಡೆಯುತ್ತೇನೆ. ಮೂರ್ಖ ಎಲ್ಲಿಯವನೋ, ನನಗೆ ಬುದ್ಧಿ ಹೇಳುತ್ತೀಯಾ? ನನಗೆ ಗೊತ್ತಿಲ್ಲವೇನು? ಸಿಟ್ಟು ಬಂದಿದೆ. ನೀನು ಯಾರು ನನಗೆ ಬುದ್ಧಿ ಹೇಳಲು? ಸಿಟ್ಟಲ್ಲವೇ ಅವನನ್ನು ಕೆರಳಿಸುತ್ತದೆ. ಈ ವಿದ್ಯೆಯನ್ನು ಕಲಿಸಲಾಗಿದೆ. ಇಬ್ಬರು ಪ್ರೈವೇಟ್ ಸೆಕ್ರೆಟರಿಗಳು ನಿಮ್ಮ ಬಳಿ, ಒಂದು ಉಸಿರು, ಒಂದು ಸಂವೇದನೆ. ಇವಕ್ಕೆ ಕಪಾಳಕ್ಕೆ ಹೊಡೆಯುವುದು ಸಾಧ್ಯವಿಲ್ಲ. ಉಸಿರು ಹೇಳುತ್ತದೆ, ನೋಡು ಒಡೆಯ, ನಿನ್ನೊಳಗೆ ಏನೋ ಗಡಿಬಿಡಿಯಾಗಿದೆ, ನಾನು ವೇಗವಾಗಿದ್ದೇನೆ. ಸಂವೇದನೆ ಹೇಳುತ್ತದೆ, ನೋಡು ಒಡೆಯ, ನಾನು ಬಂದು ಬಿಟ್ಟೆ, ನಿನ್ನೊಳಗೆ ಏನೂ ಗಡಿಬಿಡಿಯಾಗಿದೆ. ಇವೆರಡು ಮಾರ್ಗಗಳು ಆದವು. ಯಾವಾಗ ವಿಕಾರ ಉತ್ಪತ್ತಿಯಾಗುತ್ತದೆಯೋ ಉಸಿರನ್ನು ಗಮನಿಸು, ಸಂವೇದನೆಯನ್ನು ಗಮನಿಸು. ಉಸಿರನ್ನು ಗಮನಿಸು, ಸಂವೇದನೆಯನ್ನು ಗಮನಿಸು. ತನಗೆ ತಾನೇ ಕ್ಷೀಣವಾಗುತ್ತಾ ಹೋಗುತ್ತದೆ, ಕಡಿಮೆಯಾಗುತ್ತಾ ಹೋಗುತ್ತದೆ. ಸಮಯ ಹಿಡಿಸುತ್ತದೆ ಪರ್ಫೆಕ್ಟ್ ಆಗಲು. ಆದರೆ ಇದೊಂದು ವಿದ್ಯೆ, ಇದು ವಿದ್ಯೆ, ಆರಂಭವಷ್ಟೇ. ನಿಧಾನವಾಗಿ 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 ಮುಂದುವರಿಯುತ್ತಾ ಹೋದ ಹಾಗೆ ವಿಕಾರಗಳು ಒಳಹೊಕ್ಕು ಸಂವರ್ಧನೆಯಾಗುತ್ತಿದ್ದುದು ಈಗ ಸಂವರ್ಧನೆ ಕಡಿಮೆಯಾಗುತ್ತಿದೆ ಎಂದು ಗೊತ್ತಾಗುತ್ತದೆ. ಈಗ ನಿರ್ಮೂಲನೆ ಜಾಸ್ತಿಯಾಗುತ್ತಿದೆ, ವಿಕಾರಗಳನ್ನು ಹೊರಹಾಕುವ ಕೆಲಸ ಹೆಚ್ಚಾಗುತ್ತಿದೆ, ಎಂದರೆ ಬಿಡುಗಡೆಯಾಗಲಾರಂಭಿಸಿದೆ. ಜೀವನದಲ್ಲಿ ಇದು ಬಹಳ ಕೆಲಸಕ್ಕೆ ಬರುತ್ತದೆ, ಆದರೆ ಇದನ್ನು ಬಳಸಿಕೊಂಡಾಗ ಮಾತ್ರ ಉಪಯೋಗವಾಗುತ್ತದೆ. ಇಲ್ಲದಿದ್ದರೆ ಬರೀ ಇಂಟಲೆಕ್ಚುವಲಿ ಬುದ್ಧಿಯ ಮಟ್ಟದಲ್ಲಿ ತಿಳಿದುಕೊಂಡು ನೋಡು. ಉಸಿರು ಬಹಳ ಪ್ರಯೋಜನದ್ದು, ಈ ಸಂವೇದನೆಗಳು ಬಹಳ ಉಪಯೋಗದವು, ಮತ್ತು ನಮಗೆ ಕಷ್ಟ ಬಂದಾಗ ಇದನ್ನು ಬಳಸಿಕೊಳ್ಳುತ್ತೇವೆ. ಆಯಿತು, ಕಲಿತಾಗಿದೆ, ಒಪ್ಪಿಕೊಂಡಾಗಿದೆ, ಆದರೆ ಉಪಯೋಗಿಸಿಕೊಳ್ಳದಿದ್ದರೆ ಕೆಲಸವಾಗುವುದಿಲ್ಲ. ಇದನ್ನು ಉಪಯೋಗಿಸಿಕೊಳ್ಳಿ. ಇದು ಏಕೆ ಹೀಗಾಗುತ್ತದೆ, ಏನಾಗುತ್ತದೆ, ನಮಗೆ ಏನು ಮಾಡಬೇಕು ಎಂದು ಚೆನ್ನಾಗಿ ತಿಳಿದು ಉಪಯೋಗಿಸಿಕೊಳ್ಳಿ. ಮನುಷ್ಯ ಪ್ರಜ್ಞೆಯನ್ನೇ ಕಳೆದುಕೊಂಡು ಬಿಡುತ್ತಾನೆ. ಅವನಿಗೆ ತಾನು ಏನು ಮಾಡುತ್ತಿದ್ದಾನೆಂಬ ಪರಿವೆಯೇ ಇರುವುದಿಲ್ಲ. ಬುದ್ಧಿಯ ಮಟ್ಟದಲ್ಲಿ ಎಷ್ಟೇ ತಿಳಿದಿರಬಹುದು, ಅನುಭವದ ಮಟ್ಟದಲ್ಲಿ ತಿಳಿದಿಲ್ಲ, ಅಥವಾ ಸ್ವಲ್ಪ ತಿಳಿದರೂ ಆ ಸಮಯದಲ್ಲಿ ಪ್ರಜ್ಞೆ ಎಚ್ಚರವಾಗುವುದಿಲ್ಲ. ಏನಾದರೂ ಒಂದಿಲ್ಲೊಂದು ತಪ್ಪು ಕೆಲಸ ಮಾಡಲು ಆರಂಭಿಸಿಬಿಡುತ್ತಾನೆ. ಹೇಗೆ ರಿಯಾಕ್ಟ್ ಮಾಡಬೇಕು? ಅವನಿಗೆ ತಾನು ಹೇಗೆ ರಿಯಾಕ್ಟ್ ಮಾಡುತ್ತಿದ್ದೇನೆಂಬ ಪರಿವೆಯೇ ಇರುವುದಿಲ್ಲ. ರಿಯಾಕ್ಟ್ ಮಾಡುತ್ತಿದ್ದರೆ ಅದು ಸ್ವಲ್ಪವೇ ಇರಲಿ ಹೆಚ್ಚೇ ಇರಲಿ, ವಿಕಾರ ಹುಟ್ಟಿಯೇ ಹುಟ್ಟುತ್ತದೆ. ವಿಕಾರ ಹುಟ್ಟುತ್ತದೆ, ದುಃಖ ಹುಟ್ಟುತ್ತದೆ. ನಾನು ರಿಯಾಕ್ಟ್ ಮಾಡಬಾರದು, ಆ್ಯಕ್ಟ್ ಮಾಡಬೇಕು. ಎಂದರೆ ಆ್ಯಕ್ಷನ್ನಲ್ಲಿ ನೆಗೆಟಿವಿಟಿ ಇರುವುದಿಲ್ಲ, ರಿಯಾಕ್ಷನ್ನಲ್ಲಿ ನೆಗೆಟಿವಿಟಿ ಇರುತ್ತದೆ. ವಿಕಾರ ಹುಟ್ಟುತ್ತದೆ, ನಾವು ದುಃಖಿಗಳಾಗುತ್ತೇವೆ. ಅದಕ್ಕೆ ಕೇವಲ ನೋಡುತ್ತಿರಬೇಕು, ಕೇವಲ ನೋಡುತ್ತಿರಬೇಕು. ಜೀವನದಲ್ಲಿ ಹಲವು ಬಗೆಯ ಪ್ರಸಂಗಗಳು ಬರುತ್ತವೆ. ನಾವು ತಿಳುವಳಿಕೆಯಿಲ್ಲದೆ ನಮ್ಮನ್ನು ದುಃಖಿಗಳನ್ನಾಗಿ ಮಾಡಿಕೊಳ್ಳುತ್ತಲೇ ಇರುತ್ತೇವೆ. ಮೊದಲು ಮನುಷ್ಯರು ಹೀಗೆ ಯೋಚಿಸುತ್ತಾರೆ, ನನಗೆ ಈ ದುಃಖ ಬಂದಿದೆ, ಕಷ್ಟ ಬಂದಿದೆ, ಈ ವಿಕಾರವೂ ಹುಟ್ಟಿದೆ, ಏಕೆಂದರೆ ಹೊರಗೆ ಇಂಥ ಘಟನೆ ನಡೆದಿದೆ, ಈ ಮನುಷ್ಯ ನನಗೆ ಅಪಮಾನ ಮಾಡಿದ್ದಾನೆ, ಇವನು ನನ್ನನ್ನು ಬೈದರೆ ಏನು ಮಾಡಲಿ, ಸಿಟ್ಟು ಬರುತ್ತದೆ ತಾನೇ, ನಾನು ನೋಡುತ್ತೇನೆ. ಆದರೆ ಅವನ ಕಾರಣದಿಂದ ತಾನೇ ಹೀಗಾದದ್ದು, ಆದ್ದರಿಂದ ಅವನ ಕಾರಣದಿಂದಲೇ ನಾನು ದುಃಖಿಯಾಗಿದ್ದು ಅಂದುಕೊಳ್ಳುತ್ತಾನೆ. ನನ್ನ ದುಃಖಕ್ಕೆ ನೂರಕ್ಕೆ ನೂರು ಕಾರಣ ಹೊರಗಡೆ ಇದೆ. ಮತ್ತೆ ಸಾಧನೆ ಮಾಡುತ್ತಾ 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 ಗೊತ್ತಾಗುತ್ತದೆ, ಹೊರಗಲ್ಲ, ನೂರಕ್ಕೆ ನೂರು ಕಾರಣ ನನ್ನೊಳಗೆ ಇದೆ. ಹೊರಗಿನ ಘಟನೆಗೆ ಬೆಲೆಯನ್ನು ಕಟ್ಟಿದ್ದು ನಾನೇ. ಮನುಷ್ಯ ಒಬ್ಬನೇ, ಆಧಾರವೂ ಒಂದೇ, ಅವನನ್ನು ಇಬ್ಬರು ನೋಡುತ್ತಾರೆ. ಒಬ್ಬನೇ ಮನುಷ್ಯನನ್ನು ಇಬ್ಬರು ನೋಡುತ್ತಾರೆ. ಒಬ್ಬ ಮನುಷ್ಯ ಅವನ ಶತ್ರು, ಅವನನ್ನು ನೋಡಿದೊಡನೆ ಸಿಟ್ಟು ಬರುತ್ತದೆ. ಎರಡನೆಯ ಮನುಷ್ಯ ಅವನ ಮಿತ್ರ, ಅವನನ್ನು ನೋಡಿದೊಡನೆ ಪ್ರೀತಿ ಬರುತ್ತದೆ. ಆಧಾರವಂತೂ ಅವನೇ ಅಲ್ಲವೇ? ಅವನ ಕಾರಣದಿಂದ ಸಿಟ್ಟು ಬಂದಿತೆಂದರೆ ಎಲ್ಲರಿಗೂ ಸಿಟ್ಟೇ ಬರಬೇಕಲ್ಲವೇ? ಯಾರು ಅವನನ್ನು ನೋಡಿದರೂ ಅವರಿಗೆ ಸಿಟ್ಟೇ ಬರಬೇಕು. ಅವನ ಕಾರಣದಿಂದಲೇ ಪ್ರೀತಿ ಬರುತ್ತದಾದರೆ ಯಾರು ಅವನನ್ನು ನೋಡಿದರೂ ಅವರಿಗೆ ಪ್ರೀತಿಯೇ ಬರಬೇಕು. ಎಂದರೆ ನಮ್ಮ ಮನಸ್ಸಿನಲ್ಲಿ ನಾವು ಬೇರೆಯವರ ಬಗ್ಗೆ ಒಂದು ಇಮೇಜ್ ಮಾಡಿಟ್ಟುಕೊಂಡಿದ್ದೇವೆ. ಯಾವ ರೀತಿಯ ಇಮೇಜ್ ಮಾಡಿಕೊಂಡಿದ್ದೇವೋ ಅದರಂತೆಯೇ ಪ್ರತಿಕ್ರಿಯೆ ಮಾಡುತ್ತೇವೆ. ಏನೋ ಸದ್ದು ನಮ್ಮ ಕಿವಿಯ ಮೇಲೆ ಬಿದ್ದಿತು. ಶಬ್ದಗಳು ನಮ್ಮ ಕಿವಿಯ ಮೇಲೆ ಬಿದ್ದವು. ಒಂದೇ ತೆರನಾದ ಸದ್ದುಗಳು ಕಿವಿಗೆ ಬಿದ್ದವು. ಎರಡು ಬಾರಿ ಬಿದ್ದವು. ಎರಡೂ ಬಾರಿ ನಮ್ಮ ಒಳಗೆ ಬೇರೆ ಬೇರೆ ಪ್ರತಿಕ್ರಿಯೆಗಳಾದವು. ಒಂದು ಉದಾಹರಣೆಯಿಂದ ತಿಳಿಯೋಣ. ಕೆಲವು ವಿಚಾರಗಳು ಉದಾಹರಣೆಯಿಂದ ಹೆಚ್ಚು ಸ್ಪಷ್ಟವಾಗುತ್ತದೆ. ಸಂಜೆಯ ಸಮಯ, ಸ್ವಲ್ಪ ಕತ್ತಲು ಕತ್ತಲು. ಫುಟ್ಪಾತ್ ಮೇಲೆ ಹೋಗುತ್ತಿದ್ದೇವೆ. ನನ್ನೊಡನೆ ಕೆಲವು ಯುವಕ ಸಾಧಕರು ಯುವತಿಯರು ಇದ್ದಾರೆ. ಅವರಲ್ಲೊಬ್ಬರು ಫುಟ್ಪಾತ್ ಮೇಲೆ ಮಲಗಿರುವ ಒಬ್ಬನನ್ನು ಎಡವಿಬಿಟ್ಟರು. ಅವನು ಕಿರುಚಿದ. ನೀನು ಮನುಷ್ಯನೋ ಕುರುಡನೋ ನಿನಗೆ ಗೊತ್ತಾಗುವುದಿಲ್ಲವೇನು? ನಿನ್ನವು ಕಣ್ಣುಗಳೋ ಅಥವಾ ಕಾಜಾಗುಂಡಿಗಳೋ ಏನವು? ನಿನಗೆ ಕಾಣುವುದಿಲ್ಲವೇ ಎಂದು ಬಹಳ ಜೋರಾಗಿ ಕಿರುಚಾಡಿದ. ಆಗ ನಾನು ನೋಡುತ್ತೇನೆ, ಏನಾಯಿತು? ಓ, ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಪುಳಕವಾಗುತ್ತದೆ. ಅವನು ಬೈದಿದ್ದಾನೆ, ಆದರೆ ನನ್ನ ಸಂಜ್ಞಾ ಹೇಳುತ್ತದೆ ನಿನ್ನನ್ನು ಬೈದಿಲ್ಲ ಅವ. ನಿನ್ನ ಶಿಷ್ಯ ಇದ್ದಾನಲ್ಲ, ಈ ಶಿಷ್ಯ ಇದ್ದಾನಲ್ಲ, ಇವನಿಗೆ ಬೈದಿದ್ದಾನೆ. ಅವನು ಎಡವಿದ್ದನಲ್ಲ. ಆಗ ನನ್ನ ಮನಸ್ಸಿನಲ್ಲಿ ಅನಿಸುತ್ತದೆ, ನನ್ನಂಥ ವಿಪಶ್ಯನದ ಆಚಾರ್ಯ, ನಾನು ಇಂಥ ತಪ್ಪು ಮಾಡುತ್ತೇನೇನು? ನನ್ನಿಂದ ಇಂಥ ತಪ್ಪಾಗುತ್ತದೇನು? ಇವರಿನ್ನೂ ಎಳಸುಗಳು, ಇವರಿಗಿನ್ನೂ ತಿಳುವಳಿಕೆ ಸಾಲದು, ಅದಕ್ಕೆ ಎಡವಿದರು. ಬೈಗುಳ ಬಿದ್ದಿತು. ಎಂದರೆ ನಾನು ನನ್ನ ಇಮೇಜ್ ಮಾಡಿಕೊಂಡಿದ್ದೆ. ನಾನು ಗೋಯಂಕ ಹಾಗೆ, ಗೋಯಂಕ ಹೀಗೆ. ಆ ಇಮೇಜ್ಗೆ ಸ್ವಲ್ಪ ಹೆಚ್ಚು ಹೊಳಪು ಬಂದಿತು. ನನ್ನಿಂದ ತಪ್ಪಾಗುವುದಿಲ್ಲ, ಇವರಿಂದ ಆಗುತ್ತದೆ. ಎರಡನೆಯ ಬಾರಿ ಮತ್ತೆ ನಡೆಯುತ್ತಿದ್ದೇವೆ. ಹೀಗೆ ಇದು ಬರೀ ಕಲ್ಪನೆ, ಬರೀ ಉದಾಹರಣೆ. ನನ್ನ ಕಾಲು ತಗುಲಿತು. ಮತ್ತೆ ಅವನು ಹಾಗೆಯೇ ಕಿರುಚಿದ. ಕುರುಡನೇನು, ಗೊತ್ತಾಗುವುದಿಲ್ಲವೇ? ಕಣ್ಣುಗಳೋ ಬರೀ ಗುಂಡಿಗಳೋ? ಅರೆ, ನನ್ನನ್ನು ಬೈಯುತ್ತಿದ್ದಾನೆ. ನಿನಗೇನಾಯಿತು ಮಹಾ? ರಕ್ತ ಬಂದಿತೆ? ಸತ್ತು ಹೋದೆಯಾ? ಈಗ ನೋಡಿ, ಪುಳುಕವಿಲ್ಲ. ನನ್ನನ್ನು ಬೈದನಲ್ಲ. ಪ್ರತಿ ವ್ಯಕ್ತಿ ಬಿಂಬಗಳನ್ನು ಮಾಡುತ್ತಾನೆ, ತನ್ನದೇ ಬಿಂಬವನ್ನು ಮಾಡಿಕೊಳ್ಳುತ್ತಾನೆ. ಈ ಬಿಂಬದೊಂದಿಗೆ ಇಂಥ ಆಸಕ್ತಿ. ನಾನು ಹೀಗೆ. ಎಲ್ಲರೂ ನನ್ನನ್ನು ಪ್ರಶಂಸೆ ಮಾಡಿದರೆ ಬಹಳ ಸಂತೋಷ. ಯಾರಾದರೂ ತುಸುವಾದರೂ ಬೈದರೆ ನನ್ನ ಇಮೇಜ್ಗೆ, ಬಿಂಬಕ್ಕೆ ಏಟು ಬೀಳುತ್ತದೆ. ಬಹಳ ಸಿಟ್ಟು ಬರುತ್ತದೆ. ಮಾತು ಸ್ಪಷ್ಟವಾಗತೊಡಗುತ್ತದೆ, ಮಾತು ತಿಳಿಯತೊಡಗುತ್ತದೆ. ನೀವು ಶಾಲೆಯಲ್ಲಿ ಓದುತ್ತೀರಿ, ಕಾಲೇಜಿನಲ್ಲಿ ಓದುತ್ತೀರಿ. ಯಾರಾದರೂ ನಿಮಗೆ ಅಪಮಾನ ಮಾಡಿದರೆ ಬಹಳ ಬೇಸರವಾಗುತ್ತದೆ. ಅಪಮಾನ ಮಾಡಿಬಿಟ್ಟರು. ಆದರೆ ಯಾರಾದರೂ 10 ಮಂದಿ ಮಿತ್ರರ ಮುಂದೆ ಅಪಮಾನ ಮಾಡಿದರೆ, ಹೆಂಗಳೆಯರೊಟ್ಟಿಗೆ ಇದ್ದಾಗ ಅಪಮಾನ ಮಾಡಿದರೆ ಇನ್ನೂ ಹೆಚ್ಚು ಸಿಟ್ಟು ಬರುತ್ತದೆ. ಅರೆ, ನನ್ನನ್ನು ಒಂಟಿ ಇದ್ದಾಗ ಅಪಮಾನಿಸಿದ್ದರೆ ಪರವಾಗಿರಲಿಲ್ಲ, ನಾನು ಹೇಗಾದರೂ ಸಹಿಸಿಕೊಳ್ಳುತ್ತಿದ್ದೆ. ಇಷ್ಟು ಮಂದಿಯ ಮುಂದೆ ನನ್ನ ಅಪಮಾನ ಮಾಡಿದರು, ನನ್ನನ್ನು ಬೈದು ಬಿಟ್ಟರು. 10 ಪಟ್ಟು 20 ಪಟ್ಟು ಅಷ್ಟು ದುಃಖವಾಗುತ್ತದೆ. ಏಕೆ ದುಃಖವಾಗುತ್ತದೆ ನೋಡೋಣ. ನಾವು ನಮ್ಮ ಇಮೇಜ್ ಹೀಗೆ ಮಾಡಿಕೊಂಡು ಬಿಟ್ಟಿದ್ದೇವೆ. ಈ 10-20 ಮಂದಿಯು, ಈ ಹುಡುಗ ಬಹಳ ಒಳ್ಳೆಯವ, ಈ ಹುಡುಗಿ ಬಹಳ ಒಳ್ಳೆಯವಳು. ಮತ್ತೆ ಈಗ ನೋಡು, ಇವನಿಗೆ ಬೈಗುಳ ಬೀಳುತ್ತಿದೆ ಎಂದರೆ ಇವನಲ್ಲೇನೋ ತಪ್ಪಿದೆ. ಆಗ ನಮ್ಮ ಇಮೇಜ್ಗೆ, ಬಿಂಬಕ್ಕೆ ಪೆಟ್ಟು ಬಿದ್ದಿತು. ನಮ್ಮ ಬಿಂಬಕ್ಕೆ ಯಾರೋ ಅಪಮಾನ ಮಾಡಿದರು. ಬಹಳ ದುಃಖವಾಗುತ್ತದೆ. ಕೆಲವೊಮ್ಮೆ ಹುಚ್ಚರಂತೆ ಮನುಷ್ಯರು ಹೇಳುತ್ತಾರೆ, ಅವನು ನನ್ನನ್ನು ಬೈದು ಬಿಟ್ಟ, ನನ್ನ ಅಪಮಾನ ಮಾಡಿದ. ನಾನು ಜನ್ಮವಿಡೀ ಮರೆಯುವುದಿಲ್ಲ. ಮರೆಯಬೇಡ, ಯಾರಿಗೆ ಉಪಕಾರ ಮಾಡುತ್ತಿ? ಜನ್ಮವಿಡೀ ನರಳುತ್ತಿ. ಅವನು ಬೈದು ಬಿಟ್ಟ, ನನ್ನನ್ನು ಬೈದು ಬಿಟ್ಟ, ನನಗೆ ಅಪಮಾನ ಮಾಡಿದ, ನನಗೆ ಅಪಮಾನ ಮಾಡಿದ. ಮತ್ತೆ ಮತ್ತೆ ಸಿಟ್ಟುಗೊಳ್ಳುತ್ತಿ, ದುಃಖಿತನಾಗುತ್ತಿ, ಸಿಟ್ಟುಗೊಳ್ಳುತ್ತಿ, ದುಃಖಿತನಾಗುತ್ತಿ. ಅರೆ, ಯಾರಿಗೆ ಉಪಕಾರ ಮಾಡುತ್ತಿದ್ದಿ? ನಿನ್ನನ್ನೇ ನೀನು ದುಃಖಕ್ಕೆ ಗುರಿ ಮಾಡಿಕೊಳ್ಳುತ್ತಿದ್ದೀಯಲ್ಲ. ಕೆಲವೊಮ್ಮೆ 7 ಜನ್ಮಗಳಾದರೂ ಮರೆಯುವುದಿಲ್ಲ. ಎಂದರೆ 7 ಜನ್ಮಗಳು ನರಳುತ್ತಿ. ಏನು ಹೇಳುತ್ತಿದ್ದಿ ಎಂಬ ಜ್ಞಾನವಿಲ್ಲ. ಮತ್ತೆ ನಿಜವಾಗಿಯೂ ನರಳುತ್ತಿ, ನೆನಪು ಮಾಡಿಕೊಳ್ಳುತ್ತಿ. ಬೈಯುವವರು ಬೈದರು ಮತ್ತು ಹೊರಟೂ ಹೋದರು. ಬೈಯುವವರು ಏಕೆ ಬೈದರು? ಅವನು ನಮ್ಮ ಶತ್ರು. ನಾವು ಸುಖವಾಗಿರುವುದನ್ನು ನೋಡಲು ಅವನಿಗೆ ಇಷ್ಟವಿಲ್ಲ. ನಮಗೆ ದುಃಖ ಕೊಡಲು ಇಚ್ಛಿಸುತ್ತಾನೆ. ದುಃಖ ಪಡಿಸಬೇಕೆಂದೇ ಅವನು ಬೈದ ತಾನೆ? ಅವನು ಬೈದ, ನಾವು ದುಃಖಿಗಳಾದೆವು. ಅವನ ಇಷ್ಟ ಈಡೇರಿತು. ಅವನಿಗೆ ಬೇಕಾದದ್ದೇ ಅದು. ಅವನಿಗೆ ಅದೇ ಬೇಕಿತ್ತು. ಅವನು ಒಂದು ಬಾರಿ ಬೈದ, ನಮ್ಮನ್ನು ಒಂದು ಬಾರಿ ನೋಯಿಸಿದ. ನಾವು ಹೇಳುತ್ತೇವೆ, ವಂದನೆಗಳು. ಒಂದು ಬಾರಿ ಏಕೆ? ಸಾವಿರ ಬಾರಿ ದುಃಖ ಪಡುತ್ತೇವೆ ನಾವು. ಈಗ ಬರೀ ಅದೇ ನೆನಪು. ನನ್ನನ್ನು ಬೈದ, ಅವನು ನನ್ನನ್ನು ಬೈದ, ಅವನು ನನ್ನನ್ನು ಬೈದ. ಮತ್ತೆ 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 ಅದೇ ನೆನಪನ್ನು ಮಾಡಿಕೊಳ್ಳುತ್ತಿ, ಮತ್ತೆ 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 ಅದೇ ದುಃಖ ಪಡುತ್ತಿ. ಅವನಾದರೂ ಒಂದೇ ಬಾರಿ ದುಃಖ ಕೊಟ್ಟ ತಾನೆ? ಇದಕ್ಕೆ ಯಾರು ಹೊಣೆ? ನಾವೇ ಹೊಣೆ ತಾನೆ? ನಾವು ಏನು ಮಾಡುತ್ತಿದ್ದೇವೆಂದು ನಾವು ಚೆನ್ನಾಗಿ ತಿಳಿಯಬೇಕು. ಒಳಗೆ ಏನಾಗುತ್ತಿದೆ? ನಾವೇ ನಮ್ಮನ್ನು ದುಃಖಿಗಳನ್ನಾಗಿ ಮಾಡಿಕೊಳ್ಳುತ್ತಿದ್ದೇವೆ. ಏಕೆಂದರೆ ನಾವು ನಮ್ಮೊಳಗೆ ನೋಡಲು ಮರೆತೆವು. ಯಾವಾಗಲೂ ಹೊರಗೇ ನೋಡುತ್ತೇವೆ. ಅವನು ಹಾಗೆ ಮಾಡಿದ, ಅವನು ಹಾಗೆ ಮಾಡಿದ, ಅವನು ಹೀಗೆ, ಅವನು ಹೀಗೆ. ಯಾರಾದರೂ ಒಬ್ಬ ತಾಯಿಯನ್ನು ಕೇಳಿ, ಅತ್ತೆಯನ್ನು ಕೇಳಿ, ನೀವು ಮೊದಲು ಬಹಳ ಸಂತೋಷವಾಗಿರುತ್ತಿದ್ದೀರಿ, ಈಗೇನಾಯಿತು? ಬಹಳ ದುಃಖದಲ್ಲಿದ್ದೀರಲ್ಲ. ಅಯ್ಯೋ, ಎಂಥ ಸೊಸೆ ಬಂದಿದ್ದಾಳೆ ನಮ್ಮ ಮನೆಗೆ! ಎಂಥ ಸೊಸೆ ಬಂದಿದ್ದಾಳೆಂದರೆ ನಮ್ಮ ಹಳೆಯ ಪರಂಪರೆಗಳನ್ನೆಲ್ಲ ಮೂಲೆಗುಂಪು ಮಾಡುವವಳು. ಅವಳ ಕಾರಣದಿಂದ ಬಹಳ ದುಃಖಿಯಾಗಿದ್ದೀನಿ. ಇವಳು ಸ್ವಲ್ಪ ಬದಲಾದರೆ ನೋಡಿ, ನಮ್ಮ ಮನೆಯಲ್ಲಿ ಬಹಳ ಶಾಂತಿ ಬರುವುದು. ಆ ಸೊಸೆಯನ್ನು ಕೇಳಿ, ಏನು ಮಾಡೋಣ? ಮನೆಯಲ್ಲಿ ಬಹಳ ಶಾಂತಿ ಇದೆ. ಈ ಮುದುಕಿಗೆ ಏನೂ ತಿಳಿಯುವುದೇ ಇಲ್ಲ. ಈಗಲೂ ಆ ಓಬಿರಾಯನ ಕಾಲದ ಮಾತನ್ನೇ ಆಡುತ್ತಾಳೆ. ಪ್ರಪಂಚ ಬದಲಾಗಿದೆ, ಇವಳು ಬದಲಾಗಿಲ್ಲ. ಈಕೆ ಸ್ವಲ್ಪ ಬದಲಾದರೆ ಮತ್ತೆ ನೋಡಿ, ನಮ್ಮ ಮನೆಯಲ್ಲಿ ಎಷ್ಟು ಶಾಂತಿ ಮತ್ತು ಎಷ್ಟು ಸುಖ ಬರುತ್ತದೆ. ತಂದೆ ಅಂದುಕೊಳ್ಳುತ್ತಾನೆ ಮಗ ಬದಲಾಗಬೇಕು. ಮಗನ ಆಸೆ ತಂದೆ ಬದಲಾಗಬೇಕು. ಅಣ್ಣ ಬದಲಾಗಬೇಕೆಂದು ತಮ್ಮ ಆಸೆ ಪಡುತ್ತಾನೆ. ಪಕ್ಕದ ಮನೆಯವರು ಬದಲಾಗಬೇಕು, ಬೇರೆಯವರು ಬದಲಾಗಬೇಕು. ನಾನು ಬದಲಾಗುವ ಅಗತ್ಯವೇನಿದೆ? ನಾನು ಪೂರ್ತಿ ಸರಿಯಾಗೇ ಇದ್ದೇನಲ್ಲ. ನನ್ನಲ್ಲಿ ಬದಲಾಗುವಂಥದ್ದೇನಿದೆ? ಇತರರು ಬದಲಾಗಬೇಕು. ಅರೆ, ಇಡೀ ಜೀವನ ಬೇರೆಯವರನ್ನು ಬದಲಾಯಿಸಬೇಕು, ಬೇರೆಯವರನ್ನು ಬದಲಾಯಿಸಬೇಕು. ಯಾರು ಯಾರನ್ನು ಬದಲಾಯಿಸಬಲ್ಲರು? ಸರಿ, ಒಬ್ಬರನ್ನು ನೀನು ಬದಲಿಸಿಬಿಟ್ಟೆ. ನಿನ್ನ ಮನಸ್ಸಿನಂತೆ ಆತ ಕೆಲಸ ಮಾಡಲಾರಂಭಿಸಿದ. ಇನ್ಯಾರಾದರೊಬ್ಬ ತಲೆ ಎತ್ತುತ್ತಾನೆ. ಎರಡನೆಯವ ತಲೆ ಎತ್ತುವುದಿಲ್ಲವೆಂದು ಯಾವ ಗ್ಯಾರಂಟಿ? ಮೂರನೆಯವ ತಲೆ ಎತ್ತಬಹುದು. ಇವೆಲ್ಲ ಆಗುವಂಥದ್ದೇ ಜೀವನದಲ್ಲಿ. ಇವೆಲ್ಲ ಆಗುತ್ತಲೇ ಇರಲಿ. ಆದರೂ ನಾನು ವ್ಯಾಕುಲನಾಗಲಿಲ್ಲವೆಂದರೆ ನಿಜವಾಗಿ ಕಲಿತ ಹಾಗಾಯಿತು. ಆಗ ವಿಪಶ್ಯನ ಕಲಿತಿರಿ ಎಂದರೆ ಬದುಕಲು ಬಂದಿತು. ಇದಕ್ಕೆ ದುಡಿಯಬೇಕಾಗುತ್ತದೆ. ವಿದ್ಯೆಯನ್ನು ಸರಿಯಾಗಿ ಕಲಿತು ಅದರಲ್ಲಿ ತೊಡಗಬೇಕಾಗುತ್ತದೆ. ಆಗ ನಿಜವಾಗಿ ಬದಲಾವಣೆಯಾಗಲು ಆರಂಭವಾಗುವುದನ್ನು ನೋಡುತ್ತೇವೆ. ಇದು ಯಾವಾಗ ಬರುತ್ತದೆ? ಇಲ್ಲಿಂದಂತೂ ಈ ವಿದ್ಯೆಯನ್ನು ಚೆನ್ನಾಗಿ ಕಲಿತೇ ಹೋಗುತ್ತೇವೆ. ಮತ್ತು ಮನೆಗೆ ಹೋಗಿ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಅರ್ಧರ್ಧ ಗಂಟೆ ಅಭ್ಯಾಸ ಮಾಡಬೇಕು. ಮತ್ತು ಹೀಗೆ ಬೆಳಿಗ್ಗೆ ಸಂಜೆ ಮಾಡಿದ ಅಭ್ಯಾಸದ ಪ್ರಭಾವ ತಿಳಿಯತೊಡಗುತ್ತದೆ. ಏಕೆಂದರೆ ನಿತ್ಯ ಉಸಿರಾಟವನ್ನು ನೋಡುತ್ತೇವೆ, ಸಂವೇದನೆಯನ್ನು ನೋಡುತ್ತೇವೆ. ಉಸಿರಾಟ, ಸಂವೇದನೆ, ಯಾವಾಗ ಏನಾದರೂ ಘಟನೆ ನಡೆಯುತ್ತದೋ ಆಗ ತಾನಾಗಿಯೇ ನೆನಪಿಗೆ ಬರುತ್ತದೆ. ಅರೆ, ಉಸಿರಾಟ ನೋಡಬೇಕಲ್ಲ, ಸಂವೇದನೆ ನೋಡಬೇಕಲ್ಲ. ಇದನ್ನು ಮಾಡಲು ಮರೆತರೆ ನೆನಪಲ್ಲಿ ಬರುತ್ತದೆ. ಹಾಂ, ಶಿಬಿರದಲ್ಲಿ ಹೀಗೆ ಯಾವಾಗಲೋ ಮಾಡಿದ್ದೆವು. ಅದರಿಂದೇನಾಗುತ್ತದೆ? ನಿತ್ಯ ಅಭ್ಯಾಸ ಮಾಡಿದರಷ್ಟೇ ಅದು ಸಹಾಯಕ್ಕೆ, ಪ್ರಯೋಜನಕ್ಕೆ ಬರಲಾರಂಭಿಸುತ್ತದೆ. ಮತ್ತೆ ಇಲ್ಲಿಂದ ಹೋದ ಮೇಲೆ ಮನಸ್ಸಿಗೆ ಬೇಡದ ಏನೋ ನಡೆಯಿತೆಂದೊಡನೆ ಒಮ್ಮೆಗೆ ಉಸಿರನ್ನು ನೋಡುವುದಾಗಲಿ ಸಂವೇದನೆ ನೋಡುವುದಾಗಲಿ ಸಾಧ್ಯವಾಗುವುದೆಂದೂ ಇಲ್ಲ. ಪರ್ಫೆಕ್ಟ್ ಆಗಿಬಿಟ್ಟೇವೆಂದೇನೂ ಇಲ್ಲ. ಅದು ಹಾಗಾಗುವುದಿಲ್ಲ. ಸ್ವಲ್ಪ ಸ್ವಲ್ಪವಾಗಿ ಪರಿವರ್ತನೆ ಬರುತ್ತದೆ, ಸ್ವಲ್ಪ ಸ್ವಲ್ಪವಾಗಿ ಸುಧಾರಣೆ ಬರುತ್ತದೆ. ಮೊದಲು ಯಾವುದಾದರೂ ಘಟನೆಯಿಂದಾಗಿ ನಿಮಗೆ ಸಿಟ್ಟು ಬರುತ್ತಿತ್ತೆಂದು ಇಟ್ಟುಕೊಳ್ಳಿ. ಸಿಟ್ಟು 8 ಗಂಟೆಗಳ ಕಾಲ ಇರುತ್ತಿತ್ತು. ನೀವು ಆ 8 ಗಂಟೆಗಳು ಅದರಲ್ಲಿ ಬೇಯುತ್ತಿದ್ದೀರಿ, ಉರಿಯುತ್ತಿದ್ದೀರಿ ಎಂದಿಟ್ಟುಕೊಳ್ಳಿ. ಈಗ ವಿಪಶ್ಯನ ಮಾಡಿದ ನಂತರ ಇದು 6 ಗಂಟೆಯಲ್ಲೇ ಮುಗಿದು ಹೋಗುವುದನ್ನು ನೋಡುತ್ತೀರಿ. ಮತ್ತೆ 5 ಗಂಟೆಗೆ ಮುಗಿದು ಹೋಗುವುದು, 4 ಗಂಟೆಗೆ, 2 ಗಂಟೆಗೆ, 1/2 ಗಂಟೆಗೆ ಮುಗಿದು ಹೋಗುವುದನ್ನು ನೋಡುವಿರಿ. ಹೀಗೆ ನೀವು ದುಃಖದಲ್ಲಿ ಇರುತ್ತಿದ್ದ ಸಮಯ ಕಡಿಮೆಯಾಗುತ್ತಾ ಕಡಿಮೆಯಾಗುತ್ತಾ ಹೋಯಿತು, ಕಡಿಮೆಯಾಗುತ್ತಾ ಕಡಿಮೆಯಾಗುತ್ತಾ ಹೋಯಿತು. ನಾವು ದುಃಖಮುಕ್ತರಾಗತೊಡಗಿದೆವು, ಹೊರಬರಲಾರಂಭಿಸಿದೆವು. ಬಂದದ್ದೆಲ್ಲ ಬರಲಿ, ನಾವು ವ್ಯಾಕುಲರಾಗದೆ ಏನೇ ಆಗಲಿ ಸ್ವಲ್ಪವೂ ವಿಚಲಿತರಾಗದ ಸಮಯವೂ ಬರುತ್ತದೆ. ಇಂಥ ಸಮಯ ಬರುತ್ತದೆ, ಆದರೆ ಅಭ್ಯಾಸ ಮಾಡುತ್ತಾ ಮಾಡುತ್ತಾ ಅದು ಬರುತ್ತದೆ. ಹೀಗೂ ಆಗಬಹುದು, ಕೆಲವು ಸಮಯ ಏನೋ ಘಟನೆ ನಡೆಯಿತು, ನಮಗೆ ಸಿಟ್ಟು ಬಂತು ಮತ್ತು ನಾವು ಉಸಿರನ್ನೂ ನೋಡಲು ಮರೆತು ಬಿಟ್ಟೆವು ಮತ್ತು ಸಂವೇದನೆಯನ್ನೂ ನೋಡಲು ಮರೆತು ಬಿಟ್ಟೆವು. ಆದರೂ ನಾವು ಮೊದಲು 8 ಗಂಟೆ ಅದರಲ್ಲಿ ಮುಳುಗಿ ಇರುತ್ತಿದ್ದೀವಲ್ಲ, ಈಗ 7 ಗಂಟೆಗೆ ಅದು ನಿಂತು ಹೋಗುವುದನ್ನು ನೋಡುತ್ತೇವೆ. ಏಕೆ? ನಾವು ನೋಡಿಯೇ ಇಲ್ಲ, ಉಸಿರನ್ನೂ ನೋಡಲಿಲ್ಲ, ಸಂವೇದನೆಯನ್ನೂ ನೋಡಲಿಲ್ಲ. ಅಂದರೆ ಏನಾಯಿತು? ನಿತ್ಯ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಅಭ್ಯಾಸ ಮಾಡುತ್ತೇವಲ್ಲ, ಅದರಿಂದ ಒಳಮನಸ್ಸಿಗೆ ಸಂವೇದನೆ ಬಂದೊಡನೆ ಅದನ್ನು ನೋಡುವ ಅಭ್ಯಾಸವಾಗಿ ಬಿಡುತ್ತದೆ. ಹೊರಗೆ ಏನೋ ನಡೆಯಿತು, ಒಳಗೆ ಸಂವೇದನೆಯಾಯಿತು, ಅದನ್ನು ನೋಡೋಣ. ಆಗ ಸಿಟ್ಟೆಂಬ ಗಾಡಿ ಬಹಳ ವೇಗವಾಗಿ ಓಡುತ್ತಿತ್ತಲ್ಲ, ಅದಕ್ಕೆ ಒಂದು ಬ್ರೇಕ್ ಹಾಕಿದಂತಾಯಿತು. ಮತ್ತೆ ಜೋರಾಗಿ ಓಡುತ್ತಿದೆ, ಮತ್ತೆ ಬ್ರೇಕ್ ಬಿತ್ತು, ಮತ್ತೆ ಓಡುತ್ತಿದೆ. ಹೀಗೆ ಮಾಡುತ್ತಾ ಮಾಡುತ್ತಾ 8 ಗಂಟೆ ಇರುತ್ತಿದ್ದುದು ಈಗ 7 ಗಂಟೆಗೆ ನಿಂತು ಹೋಯಿತು, 6 ಗಂಟೆಗೆ ನಿಂತಿತು. ಮತ್ತೆ ಈಗ ಇನ್ನು ನೋಡಿಯೇ ಇಲ್ಲ, ಉಸಿರನ್ನು ನೋಡಿಲ್ಲ, ಸಂವೇದನೆಯನ್ನೂ ಇಲ್ಲ. ಉಸಿರು ಮತ್ತು ಸಂವೇದನೆಯನ್ನು ನೋಡತೊಡಗಿದರಂತೂ ಕಮ್ಮಿಯಾಗಿಯೇ ಆಗುತ್ತದೆ, ಕಡಿಮೆಯಾಗುತ್ತಾ ಆಗುತ್ತಾ ಬಿಡುಗಡೆಯೇ ಆಗುತ್ತದೆ. ಹೀಗೆ ಇದನ್ನು ಉಪಯೋಗಿಸಬೇಕು. ಜೀವನದಲ್ಲಿ ಉಪಯೋಗಿಸಲಾರಂಭಿಸಿದರೆ ಇಷ್ಟು ಕಲ್ಯಾಣ ಮಾಡುವ ವಿದ್ಯೆ ಸಿಕ್ಕಿತಲ್ಲ ಎಂದು ತಿಳಿಯುತ್ತದೆ. ಇಷ್ಟು ಕಲ್ಯಾಣ ಮಾಡುವ ವಿದ್ಯೆ ಸಿಕ್ಕಿದೆ. ಇದು ಭಾರತದ ಬಹಳ ದೊಡ್ಡ ಕೊಡುಗೆಯಾಗಿದೆ, ಇಡೀ ಮನುಷ್ಯ ಜಾತಿಗೆ ಕೊಡುಗೆಯಾಗಿದೆ. ಭಾರತವು ಮನುಷ್ಯ ಜಾತಿಗೆ 2 ವಿದ್ಯೆಗಳನ್ನು ಕೊಡುಗೆಯಾಗಿ ಕೊಟ್ಟಿದೆ. ಇವನ್ನು ಎಲ್ಲ ಜನರೂ ಉಪಯೋಗಿಸಿಕೊಳ್ಳಬಹುದು ಮತ್ತು ಅವು ಎಲ್ಲರಿಗೂ ಒಂದೇ ಸಮನಾದ ಲಾಭವನ್ನು ಕೊಡುತ್ತವೆ. ಒಂದಂತೂ ಶರೀರದ ವ್ಯಾಯಾಮದ ವಿದ್ಯೆ. ಇವು ಆಸನಗಳು, ಪ್ರಾಣಾಯಾಮ, ಇವನ್ನು ಯಾರು ಬೇಕಾದರೂ ಮಾಡಬಹುದು. ಹಿಂದೂಗಳು ಮಾಡಲಿ, ಮುಸಲ್ಮಾನರು ಮಾಡಲಿ, ಜೈನರು ಮಾಡಲಿ, ಕ್ರೈಸ್ತರು ಮಾಡಲಿ, ಭಾರತೀಯರು ಮಾಡಲಿ, ಅಮೇರಿಕನ್ನರು ಮಾಡಲಿ, ಯಾರೇ ಮಾಡಲಿ, ಶರೀರದ ವಿದ್ಯೆ ಇದು, ಶರೀರದ ವ್ಯಾಯಾಮ. ಲಾಭವಾಗಿಯೇ ಆಗುತ್ತದೆ. ಎರಡನೆಯದು ವಿಪಶ್ಯನ. ಇಷ್ಟು ವರ್ಷಗಳಿಂದ ನಾವು ಇದನ್ನು ಮರೆತು ಬಿಟ್ಟಿದ್ದೆವು, ಆದರೆ ಇದು ಎಲ್ಲೆಲ್ಲಿ ತಲುಪಿತೋ, ಈಗ ಎಲ್ಲೆಲ್ಲಿ ತಲುಪುತ್ತದೋ ಅಲ್ಲಿ ಲಾಭವಾಗುತ್ತದೆ. ಮನುಷ್ಯ ಮನುಷ್ಯನೇ, ಎಲ್ಲರ ಜೀವನದಲ್ಲೂ ಬೇಡದ್ದು ನಡೆದೇ ನಡೆಯುತ್ತದೆ. ಹೀಗಾದಾಗ ಸಿಟ್ಟು ಬರುತ್ತದೆ, ದುಃಖಿಯಾಗುತ್ತಾನೆ. ದುಃಖವಾದಾಗ ಈ ವಿದ್ಯೆ ಇದೆ, ಆ ದುಃಖವನ್ನು ಕಡಿಮೆ ಮಾಡುತ್ತಾ ಮಾಡುತ್ತಾ ಮುಗಿದೇ ಹೋಗುತ್ತದೆ. ಇದನ್ನು ಎಷ್ಟೆಷ್ಟು ಉಪಯೋಗಿಸುತ್ತೀರೋ, ಎಷ್ಟೆಷ್ಟು ಇದರ ಅಭ್ಯಾಸ ಮಾಡುತ್ತೀರೋ, ಅಷ್ಟಷ್ಟು ಈ ವಿದ್ಯೆ ನಿಮಗೆ ಕಲ್ಯಾಣ ಮಾಡುತ್ತದೆಂದು ನೋಡುವಿರಿ. ಈ ದಿನ ಚೆನ್ನಾಗಿ ಮನಸ್ಸಿಟ್ಟು ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಿರಿ. ಇದರಲ್ಲಿ ತಿಳಿಯದ ವಿಷಯ ಏನಾದರೂ ಇದ್ದರೆ ನಿಮ್ಮ ಮಾರ್ಗದರ್ಶಕರನ್ನು ಕೇಳಿ. ಬಹಳ ಸರಿಯಾಗಿ ಚೆನ್ನಾಗಿ ತಿಳಿದುಕೊಂಡು ಬುದ್ಧಿಯ ಮಟ್ಟದಲ್ಲೂ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಪ್ರಜ್ಞೆಯ ಮಟ್ಟದಲ್ಲಿ ಅನುಭವಕ್ಕೆ ತಂದುಕೊಳ್ಳಬೇಕು. ಇವೆರಡರಲ್ಲೂ ನುರಿತು ಮನೆಗೆ ಹೋಗಿ ಜೀವನದಲ್ಲಿ ಇದನ್ನು ಇಳಿಸಿಕೊಳ್ಳಬೇಕು, ಇದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಬಹಳ ಮಂಗಳವಾಗುತ್ತದೆ, ಬಹಳ ಕಲ್ಯಾಣವಾಗುತ್ತದೆ. ಧರ್ಮದ ಮಾರ್ಗದಲ್ಲಿ ನಡೆಯುತ್ತಿದ್ದರೆ ಮಂಗಳವೇ ಮಂಗಳ, ಮಂಗಳವೇ ಮಂಗಳ.
ಭವತು ಸರ್ವಮಂಗಲಂ, ಭವತು ಸರ್ವಮಂಗಲಂ, ಭವತು ಸರ್ವಮಂಗಲಂ. ಸುಖಿ ಹೋ.
ಸುಖಿಯಾಗಿ ಸುಖಿಯಾಗಿ ಸುಖಿಯಾಗಿ
ಸರ್ವಗಮಂಗಲೆ ಸರ್ವಗಮಂಗಲೆ ಹೋಯಿರೆ ತೇರಾ ಮಂಗಲೆ ತೇರಾ ಮಂಗಲೆ ತೇರಾ ಮಂಗಲೆ ಹೋಯಿರೆ ಶುದ್ಧ ಧರ್ಮ ಘರ ಘರ ಮೇ ಜಾಗೆ ಶುದ್ಧ ಧರ್ಮ ಘರ ಘರ ಮೇ ಜಾಗೆ ಘರ ಘರ ಶಾಂತಿ ಸಮಾಯೆ ರೇ ಘರ ಘರ ಸುಖ ಛಾಯೆ ರೇ ಘರ ಘರ ಮಂಗಲ ಛಾಯೆ ರೇ ಸಬ್ಕ ಮಂಗಲೆ ಸಬ್ಕ ಮಂಗಲೆ ಹೋ